ಶಿವಮಹಿಮ್ನ ಸ್ತೋತ್ರದ 15ನೇ ಶ್ಲೋಕದಿಂದ ಅದಕ್ಕೆ ಒಂದು ಸಣ್ಣ ಅವತರಣಿಕೆ. ಅಥ ಕಾಮಸ್ಯ ಜನಿ ನಿಧನೇ ದರ್ಶಯನ್ ಹರಿಹರೌ ಸ್ತೌತಿ. ಕಾಮದೇವನ ಜನಿ ಅಂದರೆ ಜನ್ಮ, ನಿಧನ ಮರಣ ಹೇಗಾಯಿತು? ಮುಂದೆ ಶಿವಪರವಾಗಿ ಟೀಕೆಯನ್ನು ಮಾಡುವಾಗ ಕಾಮದೇವನ ನಿಧನವನ್ನು, ವಿಷ್ಣುಪರವಾಗಿ ಮಾಡುವಾಗ ಕಾಮದೇವನ ಜನನವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅಸಿದ್ಧಾರ್ಥಾನೈವ ಕ್ವಚಿದಪಿ ಸದೇವಾಸುರನರೇ ನಿವರ್ತಂತೆ ನಿತ್ಯಂ ಜಗತಿ ಜೈನೋ ಯಸ್ಯ ವಿಶಿಖಾಃ ಸಪಶ್ಯನ್ನೀಷತ್ವಾಮಿತರ ಸುರಸಾಧಾರಣಮಭೂತ್ ಸ್ಮರಸ್ಮರ್ತವ್ಯಾತ್ಮನ ಹಿ ವಶಿಷುಪಥ್ಯ ಪರಿಭವಃ. ಮೊದಲು ಸಂಗ್ರಹಾರ್ಥ, ನಹಿ ವಶಿಷು ಪಥ್ಯ ಪರಿಭವ, ವಶಿಗಳಲ್ಲಿ ಆತ್ಮವಶಿಗಳಾದಂಥವರು, ಆತ್ಮಸಂಯಮ ಉಳ್ಳಂಥವರು ಅವರನ್ನು ಅವಮಾನ ಮಾಡಬಾರದು, ಅದರಿಂದ ಒಳ್ಳೆಯದು ಆಗುವುದಿಲ್ಲ ಅಂತನ್ನೋದು ಈ ಶ್ಲೋಕದ ಸಂದೇಶ. ಅದನ್ನು ಹೇಗೆ ಸಾಧಿಸ್ತಾರೆ ಅಂತಂದರೆ, ಸ್ಮರ ಕಾಮದೇವನ ನಾಶವನ್ನು ಹೇಳಿಕೊಂಡು ಇದನ್ನು ಸಾಧಿಸ್ತಾರೆ. ಅಸಿದ್ಧಾರ್ಥಾಃ ನೈವ ಕ್ವಚಿದಪಿ ಸ ದೇವಾಸುರ ನರೇ ನಿತ್ಯಂ ನಿವರ್ತಂತೆ ನ ಅಂತ ಜಗತಿ ಜೈನಃ ಯಸ್ಯ ವಿಶಿಖಾಃ. ತಮ್ಮ ಪ್ರಯೋಜನವನ್ನು ಪಡೆದುಕೊಳ್ಳದೆ ಯಾರ ಬಾಣಗಳು ಹಿಂದಿರುಗುತ್ತಿರಲಿಲ್ಲವೋ ಅಂತಹ ಕಾಮದೇವ. ಕಾಮದೇವ ಎಲ್ಲೆಲ್ಲಿ ಬಾಣವನ್ನು ಬಿಡ್ತಾನೋ ಖಂಡಿತವಾಗಿ ಅಂಥವರು ಕಾಮವಶರಾಗ್ತಾ ಇದ್ರು. ದೊಡ್ಡ ದೊಡ್ಡ ಋಷಿಗಳಿಗೂ ಕೂಡ ಕಾಮನ ಬಾಧೆಯಾಗಿ ತಪಸ್ಸನ್ನು ಪೂರ್ಣವಾಗಿ ಮರೆತು ಕಾಮಿಗಳಾಗಿ ಇದ್ದುಬಿಟ್ಟಿದ್ದು. ವಿಶ್ವಾಮಿತ್ರರ ಕಥೆಯನ್ನು ನಾವು ರಾಮಾಯಣದಲ್ಲಿ ನೋಡ್ತೀವಿ. ಅಂತಹ ತಪಸ್ವಿಗಳೂ ಕೂಡ ಕಾಮನ ಬಾಣಗಳಿಂದ ತಪ್ಪಿಸಿಕೊಳ್ಳುವಂಥದ್ದು ಅಷ್ಟು ಅಸಾಧ್ಯ. ಇಂತಹ ಕಾಮದೇವ ತನ್ನ ಬಾಣಗಳು ಖಂಡಿತವಾಗಿ ಫಲಕಾರಿ, ಯಾರ ಮೇಲೆ ಬಿಟ್ಟರೂ ಫಲಕಾರಿಯಾಗಿಯೇ ಆಗುತ್ತೆ, ಕಾಮವಶರಾಗ್ತಾರೆ ಅಂತ ತಿಳ್ಕೊಂಡು ಸ ದೇವ ಅಸುರ ನರೇ ಜೈನಃ ಅಸಿದ್ಧಾರ್ಥಾಃ ನ ನಿವರ್ತಂತೆ. ಪ್ರಯೋಜನವನ್ನು ಪಡೆದುಕೊಳ್ಳದೆ ದೇವಲೋಕದಲ್ಲಿ, ಅಸುರಲೋಕದಲ್ಲಿ, ಮನುಷ್ಯಲೋಕದಲ್ಲಿ ಯಾರ ಮೇಲೆ ಪ್ರಯೋಗ ಮಾಡಿದ್ರೂ ಕೂಡ ಖಂಡಿತವಾಗಿ ಸಫಲವಾಗಿ ಸಫಲವಾಗಿಯೇ ಹಿಂದಿರುತ್ತಾ ಇದ್ದವು ಬಾಣಗಳು ಅಸಫಲವಾಗಿ ಹಿಂದಿರುತ್ತಾ ಇರಲಿಲ್ಲ. ಇಂತಹ ಸ್ಮರ ಕಾಮದೇವ ತ್ವಾಂ ಈಶ ಇತರ ಸುರ ಸಾಧಾರಣಂ ಪಶ್ಯನ್. ನಿನ್ನನ್ನ ಏನಂತ ತಿಳ್ಕೊಂಬಿಟ್ಟ, ಶಿವನನ್ನ ಏನಂತ ತಿಳ್ಕೊಂಬಿಟ್ಟ, ಇತರ ಸುರ ಸಾಧಾರಣಂ ಪಶ್ಯನ್. ಹೇಗೆ ಇಂದ್ರಾದಿ ದೇವತೆಗಳಿದ್ದಾರೋ ಅದೇ ತರಹವೇ ಈ ಶಿವನು ಕೂಡ ಅಂತ ತಿಳ್ಕೊಂಬಿಟ್ಟ ಕಾಮದೇವ. ಇದರಿಂದ ಆದದ್ದೇನು? ಸ್ಮರಹ ಸ್ಮರ್ತವ್ಯಾತ್ಮ ಅಭೂತ್. ಸ್ಮರನು, ಸ್ಮರ ಅಂತ ಅವನಿಗೆ ಹೆಸರು, ಸ್ಮರಣೆಯಲ್ಲಿಯೇ ಬರುವಂಥವನು. ಎಷ್ಟೆಷ್ಟೋ ಜನ್ಮಗಳಲ್ಲಿ ತುಂಬಿಕೊಂಡು ಬಂದಂತಹ ಕಾಮವಾಸನೆಗಳು ನಮ್ಮದು, ಆ ಕಾಮವಾಸನೆಗಳ ಸ್ಮರಣೆ ಇದೆ, ಸಂಸ್ಕಾರ ಇದೆ. ಆ ಕಾರಣದಿಂದ ಕಾಮವಾಸನೆ ಸ್ಮರಣೆಯಿಂದ ಬರುವಂತಹ ಕಾರಣದಿಂದ ಇವನಿಗೆ ಹೆಸರು ಸ್ಮರ ಅಂತ. ಈ ಸ್ಮರ ಏನಾದ ಅಂತಂದ್ರೆ ಸ್ಮರ್ತವ್ಯಾತ್ಮನಾದ, ನೆನಪು ಮಾತ್ರವೇ ಶೇಷವಾಗಿ ಉಳಿದ, ನಾಶವಾಗಿ ಹೋದ. ಯಾಕೆ? ಶಿವನನ್ನ ಸಾಧಾರಣ ಅಂತ ತಿಳ್ಕೊಂಡಿದ್ದಕ್ಕೆ. ಅದಕ್ಕೆ ನಹಿ ವಶಿಷು ಪಥ್ಯ ನಹಿ ಪರಿಭವ. ಆತ್ಮವಶಿಗಳಲ್ಲಿ ಪರಿಭವವು, ತಿರಸ್ಕಾರವು ಒಳ್ಳೆಯದಲ್ಲ ಅಂತ ಈ ಶ್ಲೋಕದ ಉಪಸಂಹಾರ. ಟೀಕೆಯಲ್ಲೇನಿದೆ ನೋಡೋಣ. ಹೇ ಈಶ, ಯಸ್ಯ ಸ್ಮರಸ್ಯ ವಿಶಿಖಾಃ ಬಾಣಾಃ ಸ ದೇವಾಸುರ ನರೇ ಜಗತಿ ದೇವ ಅಸುರ ಆದಿ ಸಹಿತೇ ತ್ರೈಲೋಕ್ಯೇ ಜಯಿನಃ ಉತ್ಸೃಷ್ಟಾಃ ಕ್ವಚಿದಪಿ ಅಸಿದ್ಧಾರ್ಥಾಃ ಅಕೃತಕಾರ್ಯಾಃ ನ ನಿವರ್ತಂತೆ. ದೇವ ಅಸುರ ನರರು ಉಳ್ಳಂತಹ ಈ ತ್ರಿಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇವನ ಬಾಣಗಳು, ಕಾಮನ ಬಾಣಗಳು ಅಸಿದ್ಧಾರ್ಥಗಳಾಗಿ ಪ್ರಯೋಜನವನ್ನು ಪಡೆದುಕೊಳ್ಳದೆ ಹಿಂದಿರುಗುತ್ತಿರಲಿಲ್ಲ. ಅಕೃತ ಕಾರ್ಯಾಹ ನ ನಿವರ್ತಂತೆ, ಯಾವ ಕೆಲಸಕ್ಕೆ ಕಳುಹಿಸಲ್ಪಟ್ಟಿದೆಯೋ ಆ ಕೆಲಸವನ್ನು ಸಾಧಿಸದೆ ಬರುತ್ತಿರಲಿಲ್ಲ. ಅಪಿತು ಸಿದ್ಧಾರ್ಥಾಹ ಏವ ನಿತ್ಯಂ ಜಯಿನಃ ಏವ ಭವಂತಿ. ಯಾವಾಗಲೂ ಕೂಡ ಫಲಕಾರಿಯಾಗಿಯೇ ಆಗುತ್ತಿದ್ದವು. ಜೈನಃ ಇತಿ ಸ್ಮರಸ್ಯ ವಾ ವಿಶೇಷಣ ಅಥವಾ ಜಯಿನಃ, ಜಯಿ ಅಂತನೋ ಪದ, ಅದು ಜಯವು ಯಾರಲ್ಲಿ ಇದೆಯೋ ಅವನು ಜಯಿ. ಜಯಿನಃ ಅಂತನ್ನೋದು ಪ್ರಥಮ ವಿಭಕ್ತಿ ಬಹುವಚನ, ಜಯಶಾಲಿಗಳು ಅಂತನೋ ಒಂದರ್ಥ. ಇನ್ನೊಂದರ್ಥ ಇರುವಂಥದ್ದು ಷಷ್ಠಿ ವಿಭಕ್ತಿ ಏಕವಚನ ಜಯಿನಃ ಜಯಶಾಲಿಯ ಅನ್ನೋ ಅರ್ಥ ಇರೋದು. ಜಯಶಾಲಿಯಾದಂತಹ ಸ್ಮರಣ ಬಾಣಗಳು ಅಂತಾದರೂ ಮಾಡಿ, ಅಥವಾ ಸ್ಮರಣ ಜಯಶಾಲಿ ಬಾಣಗಳು ಅಂತಾದರೂ ಮಾಡಬಹುದು. ನಿತ್ಯಂ ಜಯಶೀಲಸ್ಯ ಇತ್ಯರ್ಥ. ಜಯಶಾಲಿಯಾದಂತಹ ಸ್ಮರಣ ಅಂತಂದ್ರೆ ನಿತ್ಯವಾಗಿಯೂ ಜಯಶಾಲಿಯಾದಂತಹ ಕಾಮನ ಬಾಣಗಳು ಅಂತಾಗುತ್ತೆ. ಸ ಏತಾದೃಶ ಪೌರುಷವಾನ್ ಅಪಿ ಸ್ಮರ ಯಥಾ ಅನ್ಯೇ ದೇವಾಹ ಮಮ ಜಯ್ಯಾಹ ತಥಾ ಅಯಂ ಅಪಿ ಇತಿ ಇತರ ದೇವತುಲ್ಯಂ ತ್ವಾಂ ಪಶ್ಯನ್. ಇಂತಹ ಪರಾಕ್ರಮ ಉಳ್ಳಂತಹ ಕಾಮದೇವ ಹೇಗೆ ಬೇರೆ ದೇವತೆಗಳು ನನ್ನಿಂದ ಜಯಿಸಲ್ಪಟ್ಟಿದ್ದಾರೋ ಆ ತರಹ ಶಿವನನ್ನು ಗೆಲ್ಲಬಹುದು. ಇವನಿಗೂ ಬೇರೆ ದೇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ತಿಳಿದನು. ಇತರ ಸುರ ಸಾಧಾರಣ ತುಲ್ಯಂ ಇತರ ದೇವತುಲ್ಯಂ ತ್ವಾಂ ಪಶ್ಯನ್ ಸ್ಮರ್ತವ್ಯಾತ್ಮ ಅಭೂತ್ ಸ್ಮರ್ತವ್ಯ ಸ್ಮರಣೀಯ ಆತ್ಮ ಶರೀರಂ ಯಸ್ಯ ಸ ತಥಾ. ಸ್ಮರ್ತವ್ಯಾತ್ಮನಾದನು ಯಾರ ಆತ್ಮವು, ಆತ್ಮ ಅಂದರೆ ಇಲ್ಲಿ ಅರ್ಥ ಶರೀರ ಅಂತ, ಯಾರ ಶರೀರವು ಸ್ಮರಿಸಲ್ಪಡಬೇಕೋ ಅಂತಹವನಾದನು, ಅಂದರೆ ಅವನ ಶರೀರ ನಶಿಸಿ ಹೋಯಿತು. ಅದಕ್ಕೆ ಅವನಿಗೆ ಇನ್ನೊಂದು ಹೆಸರು ಅನಂಗ ಅಂತ, ಅಂಗಗಳು ಇಲ್ಲದೆ ಇರುವಂಥವನು. ಯಾಕೆಂದ್ರೆ ಸುಟ್ಟು ಹೋದಂತಹ ಕಾರಣದಿಂದ ಅಂಗಗಳು ಇಲ್ಲ, ಸ್ಮರ್ತವ್ಯಾತ್ಮನಾದನು. ನಷ್ಟ ಇತ್ಯರ್ಥ. ಪಶ್ಯನ್ ಇತಿ ಹೇತೌ ಶತ್ರು ಪ್ರತ್ಯಯ. ಪಶ್ಯನ್ ಈಶ ಅಂತಿದೆ, ನೋಡಿದಂತಹ ಕಾರಣದಿಂದ ನಿನ್ನನ್ನು ಇತರ ದೇವತೆಗಳಿಗೆ ಸಮನಾಗಿ ನೋಡಿದಂತಹ ಕಾರಣದಿಂದ ನಷ್ಟನಾದನು, ನಾಶ ಹೊಂದಿದನು. ಲಕ್ಷಣ ಹೇತೌ ಚ ಶತುಹು ಸ್ಮರಣಾತ್. ಶತ್ರು ಪ್ರತ್ಯಯ ಅಂತಿದೆ ಪಶ್ಯನ್ ಅಂತ. ಆ ಪಶ್ಯನ್ ಲಕ್ಷಣವನ್ನು ಹೇಳ್ತಾ ಉಪಯೋಗಿಸ್ತಾರೆ, ಎಂದರೆ ಹೇತುವನ್ನು ಹೇಳ್ತಾ ಕಾರಣವನ್ನು ಹೇಳ್ತಾ ಉಪಯೋಗಿಸ್ತಾರೆ ಇದನ್ನು. ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಪೌರಾಣಿಕ ಉದಾಹರಣೆ, ಹೇಗೆ ಶತ್ರು ಪ್ರತ್ಯಯ ಹೇತುವಾಗುತ್ತೆ ಅಂತಕೊಂಡು ಅದನ್ನು ಬಿಟ್ಟು ಮುಂದೆ ಹೋಗೋಣ. ತೇನ ಇತರ ದೇವ ಸಾಧಾರಣತ್ವೇನ ತ್ವದರ್ಶನಂ ಏವ ಅವ್ಯವಧಾನೇನ ವಿನಾಶ ಹೇತು. ಅವನು ನಿಜವಾಗ್ಲೂ ನೋಡ್ಲಿಕ್ಕೆ ಹೋದ್ರೆ ಅವಮಾನವನ್ನ ಮಾಡಲಿಲ್ಲ. ಅವನು ಮಾಡಿದ್ದೇನು, ನೀನು ಇತರ ದೇವರಿಗೆ ಸಮಾನ ಅಂತ ಮಾತ್ರ ತಿಳ್ಕೊಂಡಿದ್ದು. ನಿಜವಾಗ್ಲೂ ನಿನ್ನ ಅವಮಾನವನ್ನು ಮಾಡಲಿಲ್ಲ, ಆದರೆ ಅದೇ ಒಂದು ಅಪರಾಧ. ಇತರ ದೇವ ಸಾಧಾರಣತ್ವೇನ ತ್ವದರ್ಶನಂ ಏವ ಅವ್ಯವಧಾನೇನ ವಿನಾಶ ಹೇತು. ಆ ತರಹ ಬೇರೆಯವರ ಬೇರೆ ದೇವರುಗಳ ಸಮನಾದಂಥವನು ನೀನು ಅಂತ ತಿಳ್ಕೊಂಡಾಗ ಯಾವುದು ತುಂಬ ಹೊತ್ತಾದ ಮೇಲೆ ಅವನ ನಾಶ ಆಗಲಿಲ್ಲ, ಆ ಕ್ಷಣವೇ ಅವನ ನಾಶವಾಯಿತು. ಕಾ ವಾರ್ತಾ ಪರಿಭವಾದೇ ರೀತಿ ಭಾವ. ಇದು ಬರೀ ಬೇರೆ ದೇವರಿಗೆ ನೀನು ಸಮಾನ ಅಂತ ತಿಳಿದದ್ದು ಮಾತ್ರ ಇದಕ್ಕೆ ನಾಶವಾಯಿತೆಂದರೆ ಅವನ ದೇಹ ನಾಶ ಆಯಿತು ಎಂದರೆ ಮತ್ತೆ ಅವಮಾನ ಮಾಡಿದ್ರೆ ಮತ್ತೆ ಹೇಳೋದೇನಿದೆ? ಇದಕ್ಕಿಂತ ಜಾಸ್ತಿ ಅಪರಾಧ ಅದು. ಕಾವಾರ್ಥ ಪರಿಭವಾದೀಹಿ, ಪರಿಭವ ಅಂದ್ರೆ ಅವಮಾನ, ಅವಮಾನ ಮಾಡಿದ್ರೆ ಇನ್ನೇನಾಗಬಹುದು? ತತ್ರ ಕೈಮುತ್ತಿಕ ನ್ಯಾಯಮಾಹ ನಹಿ ಇತ್ಯಾದಿ. ಕೈಮುತ್ತಿಕ ನ್ಯಾಯ ಅಂತ ಉಪಯೋಗಿಸ್ತಾರೆ, ಕಿಮುತ ಅಂತ ಇಲ್ಲಿ ಉಪಯೋಗಿಸಿದ್ದು ಕೈಮುತ್ತಿಕ ನ್ಯಾಯ. ಕೈಮುತ್ತಿಕ ನ್ಯಾಯ ಅಂದ್ರೆ ಇಷ್ಟನ್ನೇ ಮಾಡಿರುವಂಥವನು ಇದಕ್ಕಿಂತ ಕಡಿಮೆಯದು ಮಾಡುವುದಿಲ್ವಾ ಅಂತ ಹೇಳೋ ಭಾವದಲ್ಲಿ ಕೈಮುತ್ತಿಕ ನ್ಯಾಯವನ್ನ ಉಪಯೋಗಿಸ್ತೀವಿ. ದೊಡ್ಡದನ್ನೇ ಮಾಡುವಂಥವನು ಚಿಕ್ಕದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಆ ತರಹ ಇಲ್ಲೇನು ಹೇಳ್ತಾ ಇರೋದು, ಇತರ ಸುರ ಸಾಧಾರಣವಾಗಿ ನೋಡುವಂಥದ್ದು ಅದು ನಿಜವಾಗಲೂ ಅವಮಾನ ಅಲ್ಲ, ಮತ್ತೆ ಅವಮಾನ ಮಾಡಿದ್ರೆ ಇನ್ನೆಷ್ಟು ದೊಡ್ಡ ಅಪರಾಧ ಆಗಬಹುದು ಅಂತನ್ನೋದು. ಇದೇ ಅಪರಾಧ, ಇದಕ್ಕಿಂತ ದೊಡ್ಡ ಅಪರಾಧ ಅಂತ ಹೇಳಲಿಕ್ಕೆ ಕೈಮುತ್ತಿಕ ನ್ಯಾಯವನ್ನ ಇಲ್ಲಿ ಉಪಯೋಗಿಸುತ್ತಾರೆ. ನಹಿ ಇತ್ಯಾದಿ ಹಿ ಯಸ್ಮಾತ್ ವಶಿಷು ಜಿತೇಂದ್ರಿಯೇಷ್ವಪಿ ಪರಿಭವ ತಿರಸ್ಕಾರ ಪಥ್ಯ ಹಿತ ನ ಭವತಿ. ಆತ್ಮವಶಿಗಳಲ್ಲಿ ಪರಿಭವವು, ತಿರಸ್ಕಾರವು, ಅವಮಾನವು ಒಳ್ಳೆಯದಾಗಿರುವುದಿಲ್ಲ. ಮಾಡಿದಂತಹ ಅವಮಾನ ಮಾಡಿದಂತಹ ಅವನ ಮೇಲೆ ತಿರುಗಿ ಬೀಳುತ್ತೆ ಆ ಅಪರಾಧ. ಸ್ವನಾಶಾಯೈವ ಸಂಪದ್ಯತೆ ಇತಿ ಯಾವತ್. ಇದರಿಂದ ಅವನ ನಾಶವೇ ಆಗುವಂಥದ್ದು ಯಾರು ಈ ತರಹ ಅವಮಾನವನ್ನು ಮಾಡ್ತಾನೋ, ಆತ್ಮವಶಿಗಳ ಅವಮಾನವನ್ನು ಮಾಡ್ತಾನೋ ಅವನಿಗೆ ಅದರಿಂದ ನಾಶವೇ ಆಗುವಂಥದ್ದು. ಕಿಂ ಪುನಃ ಪರಮವಶಿನಾಂ ಪರೇ ಪರಮೇಶ್ವರೇ ತ್ವಯಿ ಇತ್ಯರ್ಥಃ. ಸಾಮಾನ್ಯ ವಶಿಗಳು ಅವರನ್ನು ಅವಮಾನ ಮಾಡಿದ್ರೇನೆ ದೊಡ್ಡ ಅಪರಾಧ, ಮತ್ತೆ ವಶಿಗಳಲ್ಲಿ ವಶಿ ಪರಮವಶಿ ಶಿವ ಅವನನ್ನು ಅವಮಾನ ಮಾಡಿದರೆ ಇನ್ನೇನಾಗುತ್ತೆ? ಇಲ್ಲಿ ಗಮನಾರ್ಹ ಇನ್ನೊಂದಿದೆ ವಿಷಯ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಜಾಗದಲ್ಲಿ ಬರುತ್ತೆ, ಸತ್ಪುರುಷ ಇದ್ದಾನಲ್ಲ, ಆತನಿಗೆ ಜ್ಞಾನ ಆದ ಮೇಲೆ ಅವನು ಒಳ್ಳೆಯದನ್ನು ಮಾಡಬಹುದು, ಕೆಟ್ಟದನ್ನು ಮಾಡಬಹುದು, ಆ ಒಳ್ಳೆಯ ಫಲ ಯಾರಿಗೆ ಹೋಗುತ್ತೆ, ಆ ಕೆಟ್ಟದರ ಫಲ ಯಾರಿಗೆ ಹೋಗುತ್ತೆ ಅಂತ ಕೇಳಿಕೊಂಡು ಅಲ್ಲಿ ಹೇಳ್ತಾರೆ, ಯಾರು ಈ ಜ್ಞಾನಿ ಸತ್ಪುರುಷನ ಮೈತ್ರಿಯನ್ನು ಮಾಡ್ತಾನೋ, ಸ್ನೇಹ ಭಾವವನ್ನು ಹೊಂದುತ್ತಾನೋ ಅವನಿಗೆ ಈ ಸತ್ಪುರುಷನ ಪುಣ್ಯಗಳೆಲ್ಲ, ಒಳ್ಳೆಯ ಕೆಲಸದ ಫಲಗಳೆಲ್ಲ ಹೋಗುತ್ತೆ. ಮತ್ತೆ ಯಾರು ಈತನ ವಿರೋಧವನ್ನು ಮಾಡ್ತಾರೋ ಅಂಥವರಿಗೆ ಈ ಜ್ಞಾನಿಯ ಪಾಪದ ಫಲಗಳೆಲ್ಲವೂ ಹೋಗುತ್ತೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಯತಿ ನಿಂದೆ, ಜ್ಞಾನಿಗಳ ನಿಂದೆ ಇತ್ಯಾದಿ ಮಹಾ ಅಪರಾಧಗಳು ಮಾಡಬಾರದು. ವಿಷ್ಣು ಪರವಾದಂತಹ ಟೀಕೆ. ಹರಿಪಕ್ಷೇತು, ಇಲ್ಲಿ ಕಾಮದೇವನ ಸೃಷ್ಟಿ ಹೇಗಾಯಿತು ಅಂತ ಹೇ ಇತರ ಸುರ ಸರ್ವವಿಲಕ್ಷಣ ದೇವ, ಇತರ ಸುರ ಸಾಧಾರಣ ಅಂತ ಇರುವುದನ್ನ ಇತರ ಸುರ ಅಂತ ಪದಚ್ಛೇದವನ್ನು ಮಾಡಿಕೊಂಡಿದ್ದಾರೆ. ಮಾಡಲಿಕ್ಕೆ ಬರುತ್ತೆ ಅದರ ಇತರ ಸುರ ಸರ್ವವಿಲಕ್ಷಣ ದೇವ, ಎಲ್ಲರಿಗಿಂತಲೂ ವಿಲಕ್ಷಣವಾದಂಥವನು ವಿಶೇಷನಾದಂಥವನು ನೀನು ಅಂತಹ ದೇವನೇ. ಪೂರ್ವಂ ಸ್ಮರ್ತವ್ಯಾತ್ಮ ಸ್ಮೃತೋಪಿ ಸ್ಮರಃ ಕಾಮಃ ತ್ವಾಂ ಪಶ್ಯನ್ ಅಭೂತ್ ಜಾತಃ. ಹಿಂದೆ ಕಾಮದೇವನು ಸ್ಮರ್ತವ್ಯಾತ್ಮನಾಗಿ ಮಾತ್ರವೇ ಆಗಿದ್ದ, ಸ್ಮರಣೆಯಲ್ಲಿಯೇ ಇದ್ದಿದ್ದು ಮುಂಚೆ. ಅವನು ನಿನ್ನ ನೋಡುತ್ತಾ ಹುಟ್ಟಿದನು, ನಿನ್ನ ಮಾನಸಪುತ್ರನಾಗಿ ತ್ವತ್ಸಕಾಶಾತ್ ಜಾತ ಇತ್ಯರ್ಥ, ನಿನ್ನಿಂದ ಹುಟ್ಟಿದಂಥವನು. ಪಿತಾ ಏವ ಖಲು ಪುತ್ರಂ ಜಾತ ಮಾತ್ರಂ ಅವಲೋಕಯತಿ, ಅತಃ ಪುತ್ರೋಪಿ ತಮೇವ ಅವಲೋಕಯತೀತಿ ಪಶ್ಯನ್ ಅಭೂತ್ ಇತ್ಯನೇನ ಜನ್ಯ ಜನಕಭಾವು ಲಭ್ಯತೆ. ನೋಡುತ್ತಾ ಹುಟ್ಟಿದನು, ಪಶ್ಯನ್ ಜಾತಃ ಅಂತ ಮಾಡಬೇಕು, ಪಶ್ಯನ್ ಅಭೂತ್. ಹೇಗೆ ಸಮರ್ಥಿಸ್ತೀರಿ ಅಂತಂದ್ರೆ, ಹುಟ್ಟಿದ ಮೇಲೆ ಮೊದಲು ತಂದೆಯು ಪುತ್ರನನ್ನು ನೋಡಬೇಕು ಅಂತ ಶಾಸ್ತ್ರ. ತಂದೆಯು ಮಗನನ್ನು ನೋಡ್ತಾನೆ, ಮಗನು ತಂದೆಯನ್ನು ನೋಡ್ತಾನೆ, ಆ ಕಾರಣದಿಂದ ನಿನ್ನನ್ನು ನೋಡಿಕೊಂಡು ಹುಟ್ಟಿದಂಥವನು ಸ್ಮರನು ಕಾಮದೇವನು. ಕಥಂ ಜಾತಃ ಸಾಧಾರಣ ತವ ತುಲ್ಯ ರೂಪಂ ಯಥಾ ಸ್ಯಾತ್ ತಥಾ. ಇತರ ಸುರ ಸಾಧಾರಣಂ ಅಂತ ಮಾಡಿರುವುದು, ಸಾಧಾರಣಂ ಅಂದ್ರೆ ಏನು, ನಿನಗೆ ಸಮನಾದಂತಹ ದೇಹಕಾಂತಿ ಇತ್ಯಾದಿಯನ್ನು ಹೊಂದಿಕೊಂಡು ಹುಟ್ಟಿದ ಕಾಮ. ಆತ್ಮವೈ ಪುತ್ರನಾಮಾಸಿ ಇತಿ ಶ್ರುತೇಹೇ, ಆತ್ಮನೇ ಪುತ್ರನಾಗಿ ಹುಟ್ಟುವಂಥದ್ದು ಅಂತ ಶ್ರುತಿಯ ವಾಕ್ಯ. ಆತ್ಮವೈ ಪುತ್ರನಾಮಾಸಿ ತತ್ಕಿಂ ಸರ್ವಾಂಶೇನ ಭಗವತ್ತುಲ್ಯಃ ತಥಾ ಚ ನ ತಸ್ಯ ಪ್ರತಿಮಾಸ್ತಿ ಯಸ್ಯ ನಾಮ ಮಹದ್ಯಶ ನ ತತ್ ಸಮಶ್ಚ ಅಭ್ಯಧಿಕಶ್ಚ ವಿದ್ಯತೆ. ಇವನಿಗೆ ಸಮನಾದಂಥವರು ಲೋಕದಲ್ಲಿ ಯಾರೂ ಇಲ್ಲ ಅಂತ ಶ್ರುತಿ ಹೇಳುತ್ತಲ್ಲ, ಅದಕ್ಕೆ ವಿರೋಧ ಬರುತ್ತಲ್ಲ. ಇವನಿಗೆ ಇನ್ನೊಂದು ಶ್ರುತಿ ಹೇಳುತ್ತೆ, ಇವನಿಗೆ ಸಮನಾದಂಥವರು ಮತ್ತು ಇವನಿಗೆ ಅಧಿಕವಾದಂಥವರು ಯಾರು ಇಲ್ಲ ಅಂತ ಹೇಳುತ್ತಲ್ಲ ಶ್ವೇತಾಶ್ವತರ ಉಪನಿಷತ್ತು ಶ್ರುತಿ, ಮತ್ತೆ ಅದಕ್ಕೆ ವಿರೋಧ ಬರುತ್ತಲ್ಲ ಇತ್ಯಾದಿ. ಶ್ರುತಿ ವಿರೋಧ ಇತ್ಯಾಶಂಕ್ಯ ವೈಲಕ್ಷಣ್ಯ ಆಹ, ಇಲ್ಲೆಲ್ಲ ಆ ಶ್ರುತಿಗಳಿಗೆ ವಿರೋಧ ಬರುವುದಿಲ್ಲ. ಬರೀ ದೇಹದಿಂದ ಸಮನಾದ, ತನ್ನ ತಂದೆಯ ದೇಹದ ಕಾಂತಿಯನ್ನು ಪಡೆದುಕೊಂಡ ಕಾಮದೇವ, ಆದರೆ ಒಂದು ವಿಲಕ್ಷಣತೆ ಇದೆ ಎಂದು. ವಶಿಷು ಜಿತೇಂದ್ರಿಯೇಷು ಹಿ ಯಸ್ಮಾತ್ ಸ್ಮರೋ ನ ಪಥ್ಯೋ ನ ಹಿತಃ. ವಶಿಗಳಲ್ಲಿ ಆತ್ಮವಶಿಗಳಲ್ಲಿ ಹಿತನು ಅಲ್ಲ, ಆತ್ಮವಶಿಗಳಿಗೆ ಕಾಮ ಬಂದು ಬಿಟ್ಟರೆ ಅನರ್ಥ ಆಗುತ್ತೆ. ಆತ್ಮವಶಿಗಳಿಗೆ ಭಗವದ್ ದರ್ಶನವಾದರೆ ಕೃತಾರ್ಥರಾಗ್ತಾರೆ, ಅದು ಇವರಲ್ಲಿರುವಂತಹ ವೈಲಕ್ಷಣ್ಯ. ದೇಹದ ಕಾಂತಿ ಒಂದೇ ಇರಬಹುದು,
ತತ್ರ ಹೇತುಹು ಪರಿಭವ ಪರಿಭವತಿ ಅನರ್ಥೇ ಯೋಜಯತೀತಿ ಪರಿಭವ ಕಾಮ. ಅನರ್ಥದಲ್ಲಿ ಯೋಜಿಸುತ್ತಾನೆ, ಅನರ್ಥದಲ್ಲಿ ಸೇರಿಸುತ್ತಾನೆ ನಮ್ಮನ್ನ ಎಂದು ಪರಿಭವ ಅವನ ಹೆಸರು, ಕಾಮನ ಹೆಸರು. ಸ ಖಲು ಸರ್ವೇಷಾಂ ಸಂಸಾರ ಬಂಧ ಹೇತು, ಪರಮೇಶ್ವರಸ್ತು ಸರ್ವೇಷಾಂ ಸಂಸಾರ ಬಂಧಸ್ಯ ಅತ್ಯಂತೋಚ್ಛೇದ ಹೇತು ಇತಿ. ಕಾಮನಾದರೂ ಸಂಸಾರಕ್ಕೆ ಬಂಧನವನ್ನು ತಂದಿಡುವಂಥವನು, ಸಂಸಾರದಲ್ಲಿ ನಮ್ಮನ್ನು ತೊಡಗಿಸುವಂಥವನು, ಸಂಸಾರದಲ್ಲಿ ನಮ್ಮನ್ನು ಕಟ್ಟಿಹಾಕುವಂಥವನು. ಆದರೆ ಪರಮೇಶ್ವರನು ಅದಕ್ಕೆ ವ್ಯತ್ಯಸ್ತವಾಗಿ ಸಂಸಾರ ಬಂಧವನ್ನು ಉಚ್ಛೇದ ಮಾಡುವಂಥವನು, ಸಂಸಾರದ ಬಂಧನೆಗಳನ್ನು ತುಂಡರಿಸಿ ಹಾಕುವಂಥವನು. ಆ ಕಾರಣದಿಂದ ದೇಹಕಾಂತಿಯಿಂದ ಒಂದೇ ಆದರು ಅಂತ, ಇಬ್ಬರು ಸಮನಾದರು ಅಂತ ಭ್ರಮಿಸಬೇಡಿ. ಕಾಮನು ಪರಮೇಶ್ವರನು ವಿಲಕ್ಷಣರಾಗಿದ್ದಾರೆ. ಮಹದ್ವೈಲಕ್ಷಣ್ಯಂ ಇತ್ಯರ್ಥ. ಇದು ಇವರಲ್ಲಿರುವಂತಹ ವಿಶೇಷವಾದಂತಹ ವೈಲಕ್ಷಣ್ಯ. ಅಸಿದ್ಧಾರ್ಥ ಇತಿ ಪೂರ್ವವತ್ ಇತ್ಯಾದಿ ಪೂರ್ವವತ್. ಅಸಿದ್ಧಾರ್ಥ ನೈವ ಕ್ವಚಿದಪಿ ಸ ದೇವಾಸುರನರಿ ಇತ್ಯಾದಿ ಏನೇನಿತ್ತೋ ಅದೆಲ್ಲವೂ ಕೂಡ ಶಿವಪರವಾಗಿ ಏನು ವ್ಯಾಖ್ಯಾನ ಮಾಡಿದ್ದರೋ ಅದು ಇದು ಎಲ್ಲವೂ ಸಮಾನ. ಹದಿನಾರನೇ ಶ್ಲೋಕ, ಅದಕ್ಕೊಂದು ಸಣ್ಣ ಅವತರಣಿಕೆ. ಅಥ ಜಗದ್ರಕ್ಷಣಾರ್ಥೇ ನರ್ತನಾವತರಣೇ ದರ್ಶಯನ್ ಹರಿಹರೌ ಸ್ತೌತಿ. ಜಗತ್ತನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಶಿವಪರವಾಗಿ ನರ್ತನ, ವಿಷ್ಣುಪರವಾಗಿ ಅವತರಣ ಅವತಾರ ಇದನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ಹದಿನಾರನೇ ಶ್ಲೋಕದಲ್ಲಿ ಮಹೀಪಾದಾಘಾತಾತ್ ಭ್ರಜತಿ ಸಹಸಾ ಸಂಶಯ ಪದಂ ಪದಂ ವಿಷ್ಣೋರ್ಭ್ರಾಮ್ಯತ್ ಭುಜ ಪರಿಖರುಗ್ನ ಗ್ರಹಗಣಂ ಮುಹೂರ್ದ್ಯೌರ್ದ್ಯೌ ಸ್ಥಯ್ಯಾತ್ಯನಿಭೃತ ಜಟಾತಾಡಿತ ತಟ ಜಗದ್ರಕ್ಷಾಯೈ ತ್ವಂ ನಟಸಿ ನನು ವಾಮೈವ ವಿಭುತ. ಸಂಕ್ಷೇಪಾರ್ಥ, ಮಹೀ ಪಾದಾಘಾತಾತ್ ಸಂಶಯ ಪದಂ ವ್ರಜತಿ. ಭೂಮಿ ಏನಿದೆಯಲ್ಲ, ನಿನ್ನ ಕಾಲ್ತುಳಿತದಿಂದ ಹೆದರಿ ಹೋಗಿದ್ದಾಳೆ. ಓ, ನನ್ನ ಕೆಲಸ ಮುಗೀತು, ಶಿವ ನನ್ನ ಮೇಲೆ ನರ್ತನೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ, ಇವನ ಕಾಲ್ತುಳಿತದಿಂದ ನನ್ನ ಕೆಲಸ ಇವತ್ತು ಮುಗಿಯುತ್ತೆ. ಪದಂ ವಿಷ್ಣೋಹು ಭ್ರಾಮ್ಯತ್ ವಿಷ್ಣುವಿನ ಪದ ಏನಿದೆಯೋ ವಿಷ್ಣು ಲೋಕ, ಅದು ಶಿವನ ಕೈಗಳಿಂದ, ಎಂತಹ ಕೈಗಳು, ಪರಿಖ, ಪರಿಖದ ತರಹ ಅತ್ಯಂತ ದೃಢವಾದಂತಹ ಉನ್ನತವಾದಂತಹ ಕೈಗಳು. ಆ ಕೈಗಳಿಂದ ವಿಷ್ಣುವಿನ ಲೋಕವೂ ಕೂಡ ನಡುಗಿ ಹೋಗಿದೆ. ಮುಹುಹು ದ್ಯೌಹು ದೌಸ್ಥ್ಯಂ ಯಾತಿ. ದ್ಯುಲೋಕ ಏನಿದೆಯೋ, ಸ್ವರ್ಗ ಏನಿದೆಯೋ, ಅದು ದುಸ್ಥಿತಿಯನ್ನು ಹೊಂದುತ್ತಾ ಇದೆ. ಯಾಕೆ? ಅನಿಭೃತ ಜಟಾ ತಾಡಿತ ತಟ, ಶಿವನ ಜಟೆಗಳು ಬಿಚ್ಚಿ ಬಂದಿವೆ. ನರ್ತನೆ ಮಾಡುವಾಗ ಆ ಜಟೆಗಳು ಸ್ವರ್ಗದ ತಟಗಳನ್ನು ಹೊಡಿತಾ ಇದೆ, ಸ್ವರ್ಗದ ಅಂಚುಗಳನ್ನು ಹೊಡೆದು ತುಂಡು ತುಂಡು ಮಾಡ್ತಾ ಇದೆ. ಇದೆಲ್ಲ ಮಾಡ್ತಾ ಇರೋದು ನೀನು ಯಾಕೆ? ಜಗತ್ ರಕ್ಷಾಯೈ ತ್ವಂ ನಟಸಿ, ಜಗತ್ತಿನ ರಕ್ಷಣೆಗೋಸ್ಕರ ನೀನು ನೃತ್ಯವನ್ನು ಮಾಡ್ತಾ ಇರೋದು. ಆದರೆ ಏನಾಯಿತು? ನಾನು ವಾಮೈವ ವಿಭೂತ, ನಿನ್ನ ಈ ದೊಡ್ಡತನ ಏನಿದೆಯೋ ಅದು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗಿ ಕೆಟ್ಟದ್ದನ್ನು ಮಾಡಿದಂತೆ ಕಾಣಿಸಿತು ನಿನ್ನ ಈ ತಾಂಡವ. ಟೀಕೆಯಲ್ಲಿ ಸ್ಪಷ್ಟ ಆಗುತ್ತೆ. ಹೇ ಈಶ, ಜಗದ್ರಕ್ಷಾಯೈ ತ್ವಂ ನಟಸಿ ನೃತ್ಯಸಿ, ಜಗತ್ತಿನ ರಕ್ಷಣೆಗೋಸ್ಕರವಾಗಿ ನೀನು ತಾಂಡವ ನರ್ತನವನ್ನು ಮಾಡುತ್ತಿದ್ದೀಯೇ. ಸಂಧ್ಯಾಯಾಂ ಜಗಂತಿ ಜಿಘಾಂಸಂತಂ ವರಲಬ್ಧ ತತ್ಕಾಲಬಲಂ ಮಹಾರಾಕ್ಷಸಂ ನಿಜ ತಾಂಡವೇನ ಮೋಹಯಸಿ ಇತ್ಯರ್ಥ. ಸಂಧ್ಯಾಕಾಲದಲ್ಲಿ ಒಬ್ಬ ಅಸುರ, ವರವನ್ನು ಪಡೆದಂತಹ ಅಸುರ ಜಗತ್ತನ್ನ ತೊಂದರೆಗೆ ಒಳಪಡಿಸ್ತಾ ಇದ್ದಾನೆ. ಅವನಿಗೆ ಮೋಹವನ್ನು ತರಲಿಕ್ಕೆ ನೀನು ತಾಂಡವವನ್ನು ಮಾಡುತ್ತಿದ್ದೀಯೇ. ತ್ವಂತು ಜಗತಾಂ ರಕ್ಷಾಯೈ ನೃತ್ಯಸಿ ಜಗಂತಿತು ತ್ವತ್ತಾಂಡವೇನ ಸಂಶಯಿತಾನಿ ಭವಂತಿ ಇತ್ಯಾ. ನೀನು ಮಾಡ್ತಾ ಇರೋದೇನೋ ಜಗತ್ತಿನ ರಕ್ಷಣೆಗೋಸ್ಕರವಾಗಿ ತಾಂಡವವನ್ನ, ಆದರೆ ಜಗತ್ತುಗಳಿಗೆ ನಿನ್ನ ತಾಂಡವದಿಂದ ಅತ್ಯಂತ ಭಯ ಹುಟ್ಟಿತು. ಹೇಗೆ? ಮುಂದೆ ಮಹಿ ಇತ್ಯಾದಿ ತವ ಚರಣಾಘಾತೇನ ಸಹಸಾ ಸಂಶಯಪದಂ ಸಂಕಟಂ ಮಹಿ ವ್ರಜತಿ. ನಿನ್ನ ಪಾದದ ಆಘಾತ, ಕಾಲಿನ ತುಳಿತ, ಕಾಲಿನ ಒದೆತ, ಇದರಿಂದ ಮಹಿ ಭೂಮಿಯು ಸಂಶಯಪದಂ ಸಂಕಟಂ ವ್ರಜತಿ, ಸಂಕಟವಾಗ್ತಾ ಇದೆ ಭೂಮಿಗೆ. ತಥಾ ವಿಷ್ಣೋ ಪದಂ ಅಂತರಿಕ್ಷಂ ಭ್ರಾಮ್ಯತ್ ಭುಜ ಪರಿಖ ರುಗ್ಣ ಗ್ರಹಗಣ ಭುಜಾಃ ಇವ ಪರಿಖಾಃ ಅತಿ ಸುವೃತ್ತ ಪೀವರ ದೃಢ ದೀರ್ಘತ್ವಾತ್ ತೈಹಿ ಭ್ರಾಮ್ಯತ್ ಭುಜರೂಪ ಪರಿಘೈಹಿ ರುಗ್ಣ. ವಿಷ್ಣುವಿನ ಪದ ಅಂತಂದ್ರೆ ಅಂತರಿಕ್ಷ, ಅಂತರಿಕ್ಷದಲ್ಲಿ ಏನೇನಾಗ್ತಾ ಇದೆ ಅಂತನ್ನೋದು. ಅಂತರಿಕ್ಷ ಏನಾಯ್ತು? ಭ್ರಮಣೆ ಆಗಲಿಕ್ಕೆ, ಸುತ್ತಲಿಕ್ಕೆ ಆರಂಭ ಆಯಿತು. ಮತ್ತು ಭುಜ ಪರಿಖ ರುಗ್ಣ ಗ್ರಹಗಣ, ಅಂತರಿಕ್ಷದಲ್ಲಿ ಯಾವ ಯಾವ ಗ್ರಹಗಳಿವೆಯೋ ಅವುಗಳು ಕೂಡ ಅತ್ಯಂತ ಕಷ್ಟದ ಸ್ಥಿತಿಗೆ ಬಂದು ನಿಂತಿತು. ಯಾಕೆ? ಅತ್ಯಂತ ದೊಡ್ಡ ಸುವೃತ್ತ ದುಂಡಾದಂತಹ ತೀವ್ರ ದಪ್ಪವಾದಂತಹ ದೃಢ ಗಟ್ಟಿಯಾದಂತಹ ದೀರ್ಘ ಉದ್ದವಾದಂತಹ ನಿನ್ನ ಕೈಗಳು ನಿನ್ನ ಭುಜಗಳು ತೈಹಿ ಭ್ರಾಮ್ಯದ್ಭಿಹಿ ಭುಜರೂಪ ಪರಿಘೈಹಿ ರುಗ್ಣಾಹ ಅಂತಹ ಕೈಗಳಿಂದ ಸುತ್ತಲ್ಪಟ್ಟವು ಗ್ರಹಗಳು ಸುತ್ತಿಸಲ್ಪಟ್ಟವು ಗ್ರಹಗಳು ಆ ಕಾರಣದಿಂದ ಗ್ರಹಗಳಿಗೆ ಅತ್ಯಂತ ಕಷ್ಟವಾಯಿತು. ಪೀಡಿತಾಹ ಗ್ರಹಗಣಾಹ ನಕ್ಷತ್ರ ಸಮೂಹಾಹ ಯತ್ರ ತತ್ತಥಾ ಸಂಶಯಪದಂ ವ್ರಜತಿ ಇತ್ಯರ್ಥ. ಗ್ರಹ ನಕ್ಷತ್ರ ಇತ್ಯಾದಿ ಕೂಡ ಇಷ್ಟೆಲ್ಲ ತಿರುಗಿದರೆ ನಾವು ಉಳಿದೀವೋ ಇಲ್ಲವೋ ಎಂಬ ಭಯ ಉಂಟಾಯಿತು. ತಥಾ ದ್ಯೌಹು ಸ್ವರ್ಲೋಕ ಅನಿಭೃತ ಅಸಂವೃತ್ತ ಯಾ ಜಟಾ ತಾಭಿಹಿ ತಾಡಿತಂ ತಟಂ ಪ್ರಾಂತದೇಶ ಯಸ್ಯಾಹ ಸಾ ತಥಾ. ದ್ಯುಲೋಕಕ್ಕೆ ಏನಾಯಿತು? ಸ್ವರ್ಲೋಕ ದ್ಯುಲೋಕ ಅನಿಭೃತ ಅಸಂವೃತ್ತ ಯಾ ಅನಿಭೃತ ಅಸಂವೃತ್ತ ಯಾಹ ಜಟಾಹ ಬಿಚ್ಚಲ್ಪಟ್ಟಂತಹ ಯಾವ ಜಟೆಗಳಿದ್ದವು ಆ ಜಟೆಗಳಿಂದ ತಾಡಿತಂ ಹೊಡೆಯಲ್ಪಟ್ಟು ಏನು ಹೊಡೆಯಲ್ಪಟ್ಟಿತು? ತಟಂ ಪ್ರಾಂತ ದೇಶಂ ದ್ಯುಲೋಕದ ತಟವು ಪ್ರಾಂತ ದೇಶವು ಸೀಮೆ ದೇಶವು ಹೊಡೆಯಲ್ಪಟ್ಟಿತು. ಮುಹುಹು ದೌಸ್ಥ್ಯಂ ದುಸ್ಥತ್ವಂ ಯಾತಿ. ಇದರಿಂದ ದ್ಯುಲೋಕವು ಕೂಡ ದುಸ್ಥವಾಯಿತು, ದುಸ್ಥಿತಿ ಬಂತು ದ್ಯುಲೋಕಕ್ಕೆ. ಏವಂಚ ಕ್ರಮೇಣ ತ್ರಯಾಣಾಂ ಲೋಕಾನಾಂ ಅಪಿ ಸಂಶಯೋ ದರ್ಶಿತಃ. ಹೀಗೆ ಭೂಲೋಕ ಅಂತರಿಕ್ಷ ದ್ಯುಲೋಕ ಮೂರು ಲೋಕಗಳಿಗೂ ಕೂಡ ದುಸ್ಥಿತಿ ಬಂತು ಅಂತನ್ನೋದನ್ನು ಕ್ರಮವಾಗಿ ಹೇಳಿದ್ದಾರೆ. ನನು ಅಸೌ ಸರ್ವಜ್ಞೋಪಿ ಅಪಾಯಂ ಅಪರ್ಯಾಲೋಚಯನ್ ಏವ ಕಿಂ ಇತಿ ಏವಂವಿಧ ತಾಂಡವೇ ಪ್ರವೃತ್ತಃ ಇತ್ಯತ ಆಹ. ಸರ್ವಜ್ಞನಲ್ಲವಾ ಈತ, ತಾನು ಈ ತರಹ ಭಯಗೊಳಿಸುವಂತಹ ತಾಂಡವವನ್ನು ಆಡಿದರೆ ಲೋಕಗಳಿಗೆ ಭಯ ಆಗುತ್ತೆ ಅಂತ ಗೊತ್ತಿರಬೇಕಲ್ವಾ ಈತನಿಗೆ ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ನನ್ವಿತಿ ನನು ಅಹೋ ವಿಭುತ ಪರಮ ಮಹತ ಪ್ರಭುತೇತಿ ಯಾವತ್ ವಾಮೈವ ಪ್ರತಿಕೂಲ ಏವ. ವಿಭುತೇನಿದೆಯೋ ಅತ್ಯಂತ ಪ್ರಭಾವ, ಏನಾದರೂ ಯಾರಲ್ಲಾದರೂ ಸೇರಿದ್ರೆ ಅದು ಒಂದೊಂದು ಸರ್ತಿ ಬೇರೆಯವರಿಗೆ ತೊಂದರೆಯನ್ನು ಮಾಡಿಯೇ ಮಾಡುತ್ತೆ. ಅನುಕೂಲಂ ಆಚರತ್ಯಪಿ ಕಿಂಚಿತ್ ಪ್ರತಿಕೂಲಂ ಅವಶ್ಯಂ ಆಚರತಿ ಇತ್ಯೇವ ಶಬ್ದಾರ್ಥ. ಇನ್ನೊಬ್ಬರಿಗೆ ಅನುಕೂಲವನ್ನು ಮಾಡಬೇಕಾದರೆ, ಲೋಕದ ರಕ್ಷಣೆಯನ್ನು ಮಾಡಬೇಕಾದರೆ ಸ್ವಲ್ಪ ಭಯವನ್ನು ಹುಟ್ಟಿಸಿಯೇ ಹುಟ್ಟಿಸಬೇಕು, ಬೇರೆ ದಾರಿಯೇ ಇಲ್ಲ. ಅದು ಪ್ರಭುತ್ವದ ಲಕ್ಷಣ. ಅದು ದೃಶ್ಯತೆಹಿ ಸ್ವಲ್ಪಕೇಪಿ ರಾಜನಿ ಸ್ವದೇಶರಕ್ಷಣಾಯ ಸೇನಯಾ ಸಹ ಸಂಚರತಿ ಸ್ವದೇಶೋಪದ್ರವ ಕಿಮುತ ತಾದೃಶೇ ಮಹೇಶ್ವರಿ ಇತ್ಯರ್ಥ. ಸಣ್ಣ ಪುಟ್ಟ ರಾಜ ಅವನ ರಾಜ್ಯವನ್ನು ಕಾಯಬೇಕಾದರೆ ಇಲ್ಲಿ ಅಲ್ಲಿ ದಂಡಯಾತ್ರೆ ಹೊರಟ್ರೆ ಜನರಿಗೆ ತೊಂದರೆ ಆಗಿಯೇ ಆಗುತ್ತೆ. ಇದು ಸಣ್ಣ ಪುಟ್ಟ ರಾಜರ ಕಥೆ ಮತ್ತು ಲೋಕಕ್ಕೆ ಒಡೆಯ ಇವನೇನಾದರೂ ಜಗದ್ರಕ್ಷಣೆಯ ಕೆಲಸವನ್ನು ತಗೊಂಡ್ರೆ ಎಷ್ಟು ಜನಕ್ಕೆ ತೊಂದರೆಯನ್ನು ಕೊಡಬಹುದು? ನೀವೇ ಯೋಚಿಸಿ. ಹರಿಪಕ್ಷದಲ್ಲಿ ವಿಷ್ಣು ಪರವಾಗಿ ಈ ಸ್ತೋತ್ರವನ್ನು ನೋಡಬೇಕಾದ್ರೆ ಈ ಶ್ಲೋಕವನ್ನ ಹೇ ಈಶ ತ್ವಂ ಜಗದ್ರಕ್ಷಾಯೈ ನಟಸಿ ನಟವತ್ ಆಚರಸಿ. ಈಶನೇ ವಿಷ್ಣುವೇ ಭಗವಂತನೇ, ನೀನು ಜಗದ್ರಕ್ಷಣೆಗೋಸ್ಕರವಾಗಿ ನಟನೆಯನ್ನ ಮಾಡುತ್ತೀಯೇ. ನಟವತ್ ಆಚರಸಿ, ನಟನ ಹಾಗೆ ಆಚರಣೆಯನ್ನ ಮಾಡುತ್ತೀಯೇ. ನಟಶಬ್ದಾತ್ ಆಚಾರಾರ್ಥೇ ಕ್ವಿಪಿ ಪ್ರತ್ಯಯ ಲೋಪೇ ನಟಸಿ ಇತಿ ರೂಪಂ. ಇದು ವ್ಯಾಕರಣದ ವಿಷಯ, ಬಿಡೋಣಾಯಿತು. ಮತ್ಸ್ಯಾದಿ ಭೂಮಿಕಾಂ ವ್ರಜಸಿ ಇತ್ಯರ್ಥಃ. ಮತ್ಸ್ಯಾದಿ ಅವತಾರಗಳನ್ನ ನೀನು ತಾಳುತ್ತೀಯೇ ಜಗದ್ರಕ್ಷಣೆಗೋಸ್ಕರವಾಗಿ. ಕಸ್ಯಾಮವಸ್ಥಾಯಾಂ ಜಗದ್ರಕ್ಷಣಾರ್ಥಂ ಅವತರಣಂ ಇತ್ಯುಚ್ಯತೆ. ಯಾವ ಸಮಯದಲ್ಲಿ ನೀನು ಅವತಾರವನ್ನು ಮಾಡುತ್ತೀಯೇ ಅಂತನ್ನುವುದನ್ನು ಮುಂದೆ ಹೇಳ್ತಾ ಇದ್ದಾರೆ. ಮಹೀಪಾದಿತ್ಯಾದಿ ಮಹೀಪಾದಾಘಾತಾತ್ ಅಂತ ಅಲ್ಲಿರೋದು, ಅದನ್ನ ಮಹೀಪಾತ್ ಆಘಾತಾತ್ ಅಂತ ಮಾಡಿದ್ದಾರೆ ಇಲ್ಲಿ ವಿಷ್ಣು ಪ್ರವಾದ ಟೀಕೆಯಲ್ಲಿ. ಮಹೀಪಾತೀತಿ ಮಹೀಪಃ ರಾಜ, ಮಹಿಯನ್ನ ಭೂಮಿಯನ್ನ ಕಾಯುವಂಥವನು ಮಹೀಪ ರಾಜ. ತಸ್ಮಾತ್ ಆಘಾತಾತ್ ಸಾ ಮಹೀ ಸಹ ಸಮಕಾಲಮೇವ ಸಂಶಯಪದಂ ರಜತಿ. ರಾಜರುಗಳು ಕೆಟ್ಟದ್ದನ್ನು ಮಾಡಿದರೆ ಸರಿಯಾಗಿ ಧರ್ಮದ ಆಚರಣೆಯನ್ನು ಮಾಡದೇ ಇದ್ದರೆ ಆಗ ಸಂಶಯಪದಂ ಮಹೀ ವ್ರಜತಿ, ಭೂಮಿಯು ಸಂಶಯಕ್ಕೆ ಹೋಗಿ ಬಿಡುತ್ತಾಳೆ. ಪಾಪ ಹೆಚ್ಚಾಯ್ತಲ್ಲ, ನನ್ನ ಭಾರ ಹೆಚ್ಚಾಯ್ತಲ್ಲ ಅಂತ ಹೇಳಿ ಆ ಸಂಶಯವನ್ನ ಆ ಭಯವನ್ನು ನೀಗಿಸಲಿಕ್ಕೆ ನೀನು ಅವತಾರವನ್ನ ಮಾಡುತ್ತೀಯೇ ಅಂತ ಒಂದು ಮುಂದೆ.
ಆಸಮಂತಾತ್ ಘಾತೋ ನಾಶೋ ಅಸ್ಮಾತ್ ಇತಿ ಆಘಾತ ಹಿಂಸ್ರ. ಹಿಂಸರ ಪ್ರವೃತ್ತಿ, ಬೇರೆಯವರಿಗೆ ಕೆಟ್ಟದನ್ನ ಮಾಡುವಂತಹ ಪ್ರವೃತ್ತಿ. ಹೇಗೆ ಕಂಸ ರಾವಣ ಇತ್ಯಾದಿ ಇದ್ದರೋ ರಾಜರುಗಳು, ಬೇರೆಯವರಿಗೆ ಕಷ್ಟವನ್ನು ಕೊಡುವಂತಹ ಪ್ರವೃತ್ತಿ ಹೆಚ್ಚಾದರೆ ಮಹೀಪರಲ್ಲಿ ರಾಜರುಗಳಲ್ಲಿ ಆಗ ನೀನು ಅವತಾರವನ್ನು ಎತ್ತುತ್ತೀಯೇ.
ತಥಾಚ ಯದೈವ ಹಿಂಸ್ರಸ್ಯ ರಾಜ್ಯಂ ತದೈವ ಸಂಕಟಂ ವ್ರಜತಿ ಇತ್ಯರ್ಥಃ.
ಯಾವಾಗ ಹಿಂಸೆ ಹೆಚ್ಚಾಗುತ್ತೋ ಆಗ ಭೂಮಿಯು ಸಂಶಯಕ್ಕೆ ಒಳಪಡ್ತಾಳೆ, ಭೂಮಿಗೆ ಕಷ್ಟವಾಗುತ್ತೆ.
ತಥಾಚ ವಿಷ್ಣೋ ಪದಂ ಅಧಿಷ್ಠಾನಂ ಯತ್ರ ಭಗವಾನ್ ವಿಷ್ಣು ಸ್ವವಿಭೂತಿಭಿಃ ಸಹ ಪೂಜ್ಯತೆ ತದ್ ವಿಷ್ಣೋ ಪದಂ ದೇವಯಜನಾಖ್ಯಂ ಯಜ್ಞಶಾಲಾದಿ. ಮತ್ತೆ ವಿಷ್ಣೋಹ ಪದಂ ಧಾಮ್ಯತ್ತಂತ. ವಿಷ್ಣೋಹ ಪದಂ ಅಂದರೆ ಏನು? ಇಲ್ಲಿ ದೇವಯಜನ, ದೇವರುಗಳ ಯಜ್ಞ ಎಲ್ಲಿ ನಡೆಯುತ್ತೋ ಅದು ದೇವಯಜನ. ದೇವಯಜನ ಅಂದರೆ ಭಗವಾನ್ ವಿಷ್ಣುವು ತನ್ನ ವಿಭೂತಿಗಳೊಂದಿಗೆ ಎಲ್ಲಿ ಪೂಜಿಸಲ್ಪಡುತ್ತಾನೋ ಅದು ದೇವಯಜನ, ಯಜ್ಞವಾಟ, ಯಜ್ಞ ನಡೆಯುವಂತಹ ಸ್ಥಾನ. ತದ್ದೃಶಂ ಭ್ರಾಮ್ಯತ್ ಭುಜಸ್ಥ ಪರಿಘೈ ಭುಜರೂಪ ಪರಿಹರಿರ್ವಾ ರುಗ್ಣೋ ಭಗ್ನೋ ಗ್ರಹಗಣ ಸವಿತ್ರಾದಿರೂಪ ಸೋಮಪಾತ್ರ ಸಮೂಹೋ ಯತ್ರ ತತ್ತಥಾ ಯಾಗಾದಿ ಶುಭಕರ್ಮಾಣಿ ಯದಾ ಧಸ್ಯಂತೆ ತದಾ ಇತ್ಯರ್ಥಃ.
ಪಾಪಿಗಳಾದಂತಹ ರಾಜರುಗಳು ಯಾವಾಗ ಯಜ್ಞವನ್ನು ಮಾಡಲಿಕ್ಕೆ ಬಿಡುವುದಿಲ್ಲವೋ ಅದನ್ನು ಹೇಳ್ತಾ ಇರೋದಿಲ್ಲಿ.
ಗ್ರಹಗಣ ಸವಿತ್ರಾದಿರೂಪ ಸೋಮಪಾತ್ರ ಸಮೂಹ,
ಯಜ್ಞದಲ್ಲಿ ಉಪಯೋಗಿಸುವಂತಹ ವಿಶೇಷ ಪಾತ್ರೆಗಳು ಗ್ರಹ ಅಂತ ಕರೀತಾರನ್ನು. ಪ್ರತ್ಯೇಕ ಒಬ್ಬ ದೇವನಿಗೆ ಒಂದು ಗ್ರಹ ಅಂತ, ಅದರಲ್ಲಿ ಸೋಮವನ್ನು ತುಂಬಿ ಇಟ್ಟಿರ್ತಾರೆ. ಅದನ್ನು ಕ್ರಮವಾಗಿ ಒಂದಾದ್ಮೇಲೊಂದು ಅಂತ ಅದನ್ನು ಆಹುತಿಯನ್ನು ಕೊಡ್ತಾರೆ. ಅಂತಹ ಸೋಮ ಪಾತ್ರೆಗಳು ನಷ್ಟವಾದಾಗ, ಅಂದರೆ ಯಜ್ಞವು ನಷ್ಟವಾದಾಗ, ಧ್ವಂಸವನ್ನು ಹೊಂದಿದಾಗ, ತಥಾ ದ್ಯೌಹು ದೌಸ್ಥ್ಯಂ ಯಾತಿ, ಆಗ ದ್ಯುಲೋಕವೂ ಕೂಡ ಕಷ್ಟಪಡಿಸಲ್ಪಡುತ್ತೆ. ಯಾಕೆಂದರೆ ಯಜ್ಞ ನಡೆಯದೆ ಹೋದರೆ ದೇವರುಗಳಿಗೆ ಆಹಾರ ಇಲ್ಲ. ಅನಿಭೃತ ಜಟಾಹ ಪಾಖಂಡ ವ್ರತಚಿಹ್ನಭೂತಃ ತಾಭಿಹಿ ಆತಾಡಿತಂ ಅಭಾವಮಿವ ಗಮಿತಂ ತಟಂ ತುಂಗಂ ಪದಂ ಸತ್ಯಲೋಕಾಖ್ಯಂ ಯಸ್ಯಾಹ ಸಾ ತಥಾ. ಅನಿಭೃತ ಜಟ ಅಂತ ಅನ್ನೋದು ಪಾಖಂಡ ಮತಗಳು, ಪಾಖಂಡ ಮತಾನುಯಾಯಿಗಳು ಯಾವಾಗ ಯಜ್ಞವನ್ನು ಮಾಡಲಿಕ್ಕೆ ಬಿಡುವುದಿಲ್ಲವೋ ಆಗ ಭಗವಂತನ ಅವತಾರವಾಗುತ್ತೆ.
ಎಲ್ಲಿಯವರೆಗೂ ಅಂತಂದ್ರೆ ಸತ್ಯಲೋಕದವರೆಗೂ ಇವರ ತೊಂದರೆ ಮುಟ್ಟತ್ತೆ. ಪಾಖಂಡ ಮತೀಯರ ತೊಂದರೆ ಪಾಖಂಡಿಭಿ ವೈಕುಂಠಲೋಕೋಪಿ ನ ಅಂಗೀಕ್ರಿಯತೆ ಕಿಂ ಪುನಃ ಇಂದ್ರಾದಿಲೋಕ ಇತ್ಯರ್ಥ.
ಪಾಖಂಡ ಮತಾನುಯಾಯಿಗಳು ವೈಕುಂಠವನ್ನೇ ಒಪ್ಪುವುದಿಲ್ಲ, ಮತ್ತೆ ಸ್ವರ್ಗದ ಬಗ್ಗೆ ಹೇಳೋದೇನಿದೆ, ಸ್ವರ್ಗವನ್ನು ಒಪ್ಪುವುದಿಲ್ಲ. ಅವರು ವೈಕುಂಠ ಸ್ವರ್ಗಗಳನ್ನು ಒಪ್ಪದೇ ಇರುವಂತಹ ಕಾರಣದಿಂದ ಏನ್ ಮಾಡ್ತಾರೆ, ಯಜ್ಞವನ್ನು ಧ್ವಂಸ ಮಾಡ್ತಾರೆ.
ಯದಾ ಚೈವಂ ತದಾ ತ್ವಂ ನಟವತ್ ಆಚರಸಿ ಇತ್ಯರ್ಥ.
ಆಗ ನೀನು ನಿನ್ನ ಸ್ವಲೀಲಾಕಲ್ಪಿತ ವಿಗ್ರಹವನ್ನ ಧರಿಸಿಕೊಂಡು ಜನ್ಮವನ್ನ ತಗೊಂಡ ಹಾಗೆ ಅವತಾರವನ್ನ ಮಾಡುತ್ತೀಯೇ.
ತಥಾಚ ಭಗವದ್ವಚನಂ ಗೀತಾಸು, ಪ್ರಸಿದ್ಧ ಭಗವಂತನ ವಚನ ಇದು. ಯದಾ ಯದಾ ಹಿ ಧರ್ಮಸ್ಯ ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನ ಸೃಜಾಮ್ಯಹಂ. ಯಾವಾಗ ಅಧರ್ಮವು ಹೆಚ್ಚಾಗುತ್ತೋ, ಧರ್ಮವು ಕಡಿಮೆಯಾಗುತ್ತೋ, ಆ ಸಮಯದಲ್ಲಿ ನಾನು ಅವತಾರವನ್ನು ಎತ್ತುತ್ತೇನೆ. ಶ್ರೀ ಭಾಗವತೇ ಚ ಯರ್ಹ್ಯಾಲಯೇಷ್ವಪಿ ಸತಾಂ ನ ಕಥಾ ಹರೇಃ ಸ್ಯುಃ ಪಾಖಂಡಿನೋ ದ್ವಿಜಜನಾ ವೃಷಲಾನ್ ಹೃದೇವಾಃ ಸ್ವಾಹಾ ಸ್ವಧಾವ ಷಡಿತಿ ಸ್ಮ ಗಿರೋ ನ ಯತ್ರ ಶಾಸ್ತಾ ಭವಿಷ್ಯತಿ ಕಲೀರ್ ಭಗವಾನ್ ಯುಗಾಂತೇ. ಆಲಯಗಳಲ್ಲಿ ದೇವಾಲಯಗಳಲ್ಲಿ ಸತಾಂ ನ ಕಥಾ ಸತ್ಪುರುಷರ ಪ್ರವಚನಗಳು ಇಲ್ಲದೆ ಹೋಗುತ್ತೋ. ಸತ್ಪುರುಷರ ಕಥೆ, ಸತ್ಪುರುಷರು ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಹರೇ ಕಥಾ, ಸತ್ಪುರುಷರ ಹರಿಯ ಸಂಬಂಧವಾದಂತಹ ಪ್ರವಚನಗಳು ನಡೆಯುವುದಿಲ್ಲವೋ ದೇವಸ್ಥಾನಗಳಲ್ಲಿ. ದೇವಸ್ಥಾನಗಳು ಬರೀ ವ್ಯಾಪಾರದ ಸ್ಥಾನಗಳಾಗುತ್ತೋ, ಮತ್ತು ದ್ವಿಜ ಜನರು ಪಾಖಂಡಿಗಳಾಗ್ತಾರೋ, ದ್ವಿಜ ಜನರು ವೇದ ಪ್ರಮಾಣವನ್ನು ಮರೆತು ಹೋಗ್ತಾರೋ. ವೃಷಲಾಹ ಮೃದೇವಾಹ, ಕೆಟ್ಟ ಜನ್ಮವುಳ್ಳಂತಹ ಜನರು ಶೂದ್ರಾದಿ ಯೋನಿಗಳಲ್ಲಿ ಹುಟ್ಟಿದಂತಹ ಜನರು ಯಾವಾಗ ರಾಜಪದವಿಯನ್ನು ಪಡೆದುಕೊಳ್ತಾರೋ. ಸ್ವಾಹ ಸ್ವಧ ವಷಟ್ ನ ಯತ್ರ ಶಾಸ್ತ. ಸ್ವಾಹ ಸ್ವಧ ವಷಟ್ ಇವೆಲ್ಲವೂ ಕೂಡ ಬ್ರಹ್ಮವಾಚಕ ಶಬ್ದಗಳು ಅಂತ. ಇವುಗಳ ಉಚ್ಚಾರದಿಂದಲೇ ಭಗವಂತನ ಸಾನ್ನಿಧ್ಯ ಇದೆ ಅಂತ. ವಷಟ್ ಅಂತನ್ನೋದು ವಿಶೇಷವಾಗಿ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಮೂರನೇ ಹೆಸರು ವಷಟ್. ವಿಶ್ವಂ ವಿಷ್ಣುರ್ ವಷಟ್ಕಾರ. ವಷಟ್ ಅಂತನ್ನೋದು ಯಜ್ಞದಲ್ಲಿ ಉಪಯೋಗಿಸುವಂತಹ ವಿಶೇಷ ಪದ ಇದು. ಈ ವಷಟ್ಟನ್ನ ಉಚ್ಚಾರ ಮಾಡಿಯೇ ಯಜ್ಞದಲ್ಲಿ ಆಹುತಿಯನ್ನು ಕೊಡೋದು. ನಾವೆಲ್ಲ ನೋಡಿರ್ತೀವಿ ಹೋಮದಲ್ಲಿ ಏನ್ ನಡೆಯುತ್ತೆ, ಯಾವುದೋ ಒಂದು ಕ್ರಮವನ್ನು ಅನುಸರಿಸಿ ಇಂತಹ ದೇವರಿಗೆ ನಾನು ಹವಿಸ್ಸನ್ನು ಕೊಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿ ಅಂತಹ ದೇವತೆಗೆ ಹವಿಸ್ಸನ್ನು ಕೊಡುವಾಗ ಸ್ವಾಹ ಅಂತ ಹೇಳಿ ಕೊಡ್ತಾನೆ. ಅದೇ ಯಜ್ಞದಲ್ಲಿ ಇದು ನಡೀಬೇಕಾದ್ರೆ ಸ್ವಲ್ಪ ವೈಲಕ್ಷಣ್ಯ ಇದೆ. ಅಲ್ಲೇನಾಗುತ್ತೆ, ನಾಲ್ಕು ವೇದದವರು ಇರಬೇಕು ಯಜ್ಞದಲ್ಲಿ, ಮೂರು ವೇದದವರಾದರೂ ಬೇಕು. ಈ ಒಂದು ಆಹುತಿ ಆಗಬೇಕಂದ್ರೆ ಒಂದು ಪೂರ್ತಿ ಕಲಾಪ ಇದೆ. ಈ ಪೂರ್ತಿ ಕಲಾಪದಲ್ಲಿ 17 ಅಕ್ಷರಗಳು ಉಚ್ಚಾರ ಆಗಬೇಕು. ಯಜುರ್ವೇದದ ಮುಖ್ಯಸ್ಥ ಅಧ್ವರ್ಯು, ಆತ ಋಗ್ವೇದದ ಮುಖ್ಯಸ್ಥನಿಗೆ ಹೋತೃವಿಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಅಧ್ವರ್ಯುವು ಆಗ್ನೇಯಥನಿಗೆ, ಆಗ್ನೇಯಥ ಅಂತನವನು ಅವನು ನೇಮಿಸಲ್ಪಟ್ಟಿರೋದೇನಿಕೆ ಅಂತಂದ್ರೆ ಅವನ ಮಂತ್ರೋಚ್ಚಾರದಿಂದ ರಾಕ್ಷಸರು ದೂರ ಹೋಗಬೇಕು ಅಂತ. ಅಧ್ವರ್ಯು ಆಗ್ನೇಯಥನಿಗೆ ಹೇಳ್ತಾನೆ, ಆಶ್ರಾವಯ ಕೇಳಿಸು ಅಂತ. ಇದರ ಅರ್ಥ ಏನನ್ನು ಕೇಳಿಸು, ಆಗ್ನೇಯಥ ಸುತ್ತಲೂ ನೋಡಿ ರಾಕ್ಷಸ ಬಾಧೆ ಇಲ್ಲ ಅಂತ ಹೇಳಿ ಅಸ್ತು ಅಂತ ಹೇಳ್ತಾನೆ. ಅಸ್ತು ಅಂತ ಹೇಳಿ ಶ್ರೌ ಷಟ್ ಅಂತ ಹೇಳ್ತಾನೆ. ಇದಾದ ಮೇಲೆ ಅಧ್ವರ್ಯು ಋಗ್ವೇದದ ಮುಖ್ಯಸ್ಥನಿಗೆ ಹೋತೃವಿಗೆ ಹೇಳ್ತಾನೆ, ಯಜ ದೇವರುಗಳನ್ನ ಆಹ್ವಾನೆ ಮಾಡು. ಈ ಋಗ್ವೇದದ ಮುಖ್ಯಸ್ಥ ಏನ್ ಮಾಡ್ತಾನೆ, ಋಗ್ವೇದದ ಆ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಋಗ್ವೇದದ ಯಾವ ಮಂತ್ರ ಇದೆಯೋ ಅದನ್ನ ಸ್ವರರಹಿತವಾಗಿ ಹೇಳಿ, ಏಕಶ್ರುತಿಯಲ್ಲಿ ಹೇಳಿ, ಕೊನೆಯಲ್ಲಿ ವೌಷಟ್ ಅಂತ ಹೇಳ್ತಾನೆ. ಈ ವೌಷಟ್ ಮತ್ತು ವಷಟ್ ಎರಡು ಒಂದೇ. ಈ ಮಂತ್ರವನ್ನು ಹೇಳಲಿಕ್ಕೆ ಮುಂಚೆ ಏ ಯಜಾಮಹೇ ಅಂತ ಹೇಳ್ತಾನೆ. ಕೊನೆಯಲ್ಲಿ ಆ ಮಂತ್ರ ಮುಗಿದ ಮೇಲೆ ವೌಷಟ್ ಹೇಳ್ತಾನೆ, ವಷಟ್. ಈ ವಷಟ್ ಹೇಳಿದ ಮೇಲೆ ಆಹುತಿಯನ್ನು ಕೊಡಬೇಕು. ಇದನ್ನು ಸಂಗ್ರಹವಾಗಿ ಒಂದು ಶ್ಲೋಕ ಹೇಳುತ್ತೆ, ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ ದ್ವಾಭ್ಯಾಂ
ಸಮೇ ವಿಷ್ಣು ಪ್ರಸೀದತು. ಯಜ್ಞೋ ವೈ ವಿಷ್ಣು ಅಂತ, ಯಜ್ಞವೇ ವಿಷ್ಣು, ಯಜ್ಞಾತ್ಮನಾದಂಥವನು ವಿಷ್ಣು. ವರಾಹಮೂರ್ತಿಗೆ ಯಜ್ಞ ವರಾಹಮೂರ್ತಿ ಅಂತ ಹೇಳೋದು. 17 ಅಕ್ಷರಗಳಿಂದ ಆಹ್ವಾನಿಸಲ್ಪಡುವಂಥವನು ನೀನು. ಯಾವುದು 17 ಅಕ್ಷರ? ಆ ಶ್ರಾ ವಯ 4, ಅಸ್ತು ಶ್ರೌಷಟ್ 4, ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ. ಅಸ್ತು ಶ್ರೌಷಟ್ ಅಂತ ಹೇಳ್ತಾನೆ ಅಧ್ವರ್ಯು. ಇವೆಲ್ಲ ಸೇರಿ ಆಶ್ರಾವಯ, ಅಸ್ತು ಶ್ರೌಷಟ್ 4, 4, 4. ಯಜ, ಯಜ ಅಂತ ಅನ್ನೋದು 2, ದ್ವಾಭ್ಯಾಂ. ಏ ಯಜಾಮಹೇ ಅನ್ನೋದು 5, ಪಂಚಭಿರೇವಚ 5. ಇವಿಷ್ಟು ಸೇರಿ 15. ಕೊನೆಯಲ್ಲಿ ವೌಷಟ್ ಅಂತ ಹೇಳೋದು 2 ಅಕ್ಷರ. ಇವಿಷ್ಟು ಸೇರಿ 15 ಅಕ್ಷರ. ಅಸ್ತು ಶ್ರೌಷಟ್ ಸೇರಲ್ಲ ಇದರಲ್ಲಿ. ಆಶ್ರಾವಯ, ಅಸ್ತು ಶ್ರೌಷಟ್, ಯಜ, ಏ ಯಜಾಮಹೇ, ವೌಷಟ್, ಇಷ್ಟು ಸೇರಿ 17 ಅಕ್ಷರ. ಈ ವೌಷಟ್ ಸರಿಯಾಗಿ ವಷಟ್ಕಾರಗಳು ಉಚ್ಚಾರ ಆಗ್ತಾ ಇದ್ರೆ ಮತ್ತೆ ಒಂದು ವಿಶೇಷ ಏನು ಅಂದ್ರೆ ವಷಟ್ಕಾರವನ್ನ ಮಂತ್ರಕ್ಕಿಂತ ಹೆಚ್ಚು ಸ್ವರದಲ್ಲಿ ಹೇಳಬೇಕು, ಮಂತ್ರಕ್ಕಿಂತ ಹೆಚ್ಚು ಧ್ವನಿಯಲ್ಲಿ ಹೇಳಬೇಕು ಅಂತ ಇರೋದು. ಇದರಿಂದ ಲೋಕದಲ್ಲಿ ರಾಕ್ಷಸರು ಎಲ್ಲಿಯೂ ಉಳಿಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲೇನು ಹೇಳ್ತಾ ಇದ್ರೆ ಈ ಮಂತ್ರದಲ್ಲಿ, ಈ ಶ್ಲೋಕದಲ್ಲಿ ಸ್ವಾಹ ಸ್ವಧ ವಷಟ್ ಯಾವಾಗ ಇಲ್ಲದೆ ಹೋಗುತ್ತೋ, ಸ್ವಾಹ ಅಂತ ಅನ್ನೋದು ದೇವರುಗಳಿಗೆ ಕೊಡುವಂತಹ ಆಹುತಿಯಲ್ಲಿ ಸ್ವಾಹ ಹೇಳಿ ಕೊಡ್ತೀವಿ. ಸ್ವಧ ಅಂತ ಅನ್ನೋದು ಪಿತೃಗಳಿಗೆ ಕೊಡುವಂತಹ ಕವ್ಯ, ಅದನ್ನು ಕೊಡುವಾಗ ಸ್ವಧ ಎನ್ನು ಉಚ್ಚಾರ ಮಾಡಿ ಕೊಡ್ತೀವಿ. ಆ ಉಚ್ಚಾರಗಳು ಯಾವಾಗ ಇಲ್ಲದೆ ಹೋಗುತ್ತೋ ಆಗ ಆ ಕಲಿಯ ಪ್ರಭಾವದಿಂದ ಈ ತರಹ ಆದಾಗ ಭಗವಂತನು ಅವತಾರವನ್ನು ತಗೊಳ್ತಾನೆ ಅಂತನ್ನೋದು ಭಾಗವತದ ಮಾತು. 2 ಅಧ್ಯಾಯ, 2 ಸ್ಕಂಧ, 12 ಅಧ್ಯಾಯ, 40 ಶ್ಲೋಕ. ನನು ಇಚ್ಛಾ ಮಾತ್ರೇಣೈವ ಜಗತಿ ಜಗಂತಿ ರಕ್ಷಿತುಂ ಕ್ಷಮೋಪಿ ಕಿಂ ಮತ್ಸ್ಯಾದಿ ರೂಪೈಹಿ ಕ್ಲಿಶ್ಯತಿ ಇತ್ಯತ ಆಹ.
ಭಗವಂತನಿಗೆ ಸಂಕಲ್ಪ ಮಾತ್ರದಿಂದಲೇ ಲೋಕವನ್ನ ಸೃಷ್ಟಿ ನಾಶ ಎಲ್ಲ ಮಾಡಬಹುದಲ್ವಾ, ಮತ್ತೆ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ ಅವತಾರ ಏನಕ್ಕೆ ತಗೋಬೇಕು ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರ,
ನಾನು ನಿಶ್ಚಿತಂ ವಿಭೂತ ವಿಭವವತ್ತ ಸಂಪನ್ನತಾ ಇತಿ ಯಾವತ್ ವಾಮೈವ ವಕ್ರೈವ.
ವಿಭುವಾಗಿ ಇರುವಂಥದ್ದು, ಪ್ರಭುವಾಗಿ ಇರುವಂಥದ್ದು ನಮ್ಮ ಮನಸ್ಸಿಗೆ ಅರ್ಥ ಆಗುವಂಥದ್ದಲ್ಲ, ವಕ್ರವಾಗಿಯೇ ಕಾಣಿಸುತ್ತೆ. ಸಂಕಲ್ಪದಿಂದ ರಾಕ್ಷಸರನ್ನು ನಾಶ ಮಾಡುವ ಕ್ಷಮತೆ ಇರುವಂಥವನು ಅವತಾರ ಏನಕ್ಕೆತ್ತಬೇಕು ಅಂತಂದ್ರೆ ಅದು ನಮಗೆ ಅರ್ಥ ಆಗದೇ ಇರುವಂತಹ ವಕ್ರತೆ ಅದು.
ಸತ್ಯಪಿ ರುಜೌ ಪ್ರಕಾರೇ ವಕ್ರೇಣೈವ ಪ್ರಕಾರೇಣ ಸ್ವಸಂಪತ್ತಿಂ ಸಫಲಯಿತುಂ ಸಂಪನ್ನ ಕಾರ್ಯಂ ಕರೋತಿ ಇತ್ಯರ್ಥ.
ನೇರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಅವಕಾಶ ಇದ್ದರೂ ಕೂಡ ವಕ್ರವಾಗಿ ಸಾಧನೆ ಮಾಡ್ತಾರೆ ಪ್ರಭುಗಳು, ಅದವರ ಇಚ್ಛೆ, ನಾವೇನು ಮಾಡೋಕ್ಕಾಗಲ್ಲ.
ತೇನ ಅಷ್ಟವಿಧಂ ಐಶ್ವರ್ಯಂ ಔತ್ಪತ್ತಿಕಂ ದರ್ಶಯನ್ ಭಕ್ತಾನಾಂ
ಅಭಿಧ್ಯಾನಾಯ ತಾನಿ ತಾನಿ ಶ್ರವಣ ಮನೋಹರಾಣಿ ಚರಿತಾನಿ ತೇನ ತೇನ ಅವತಾರೇಣ ಧತ್ತೆ ಭಗವಂತಿ ಭಾವ.
ಅಷ್ಟವಿಧ ಐಶ್ವರ್ಯಗಳನ್ನು ಹೊಂದಿರುವಂತಹ ಭಗವಂತ ಅವತಾರಗಳನ್ನು ಏನಕ್ಕೆ ಮಾಡ್ತಾನೆ ಅಂತಂದರೆ, ಆಯಾ ಅವತಾರಗಳಲ್ಲಿ ಅವನ ಯಾವ ಯಾವ ಲೀಲೆಗಳಿವೆಯೋ ಆ ಲೀಲೆಗಳಲ್ಲೆಲ್ಲ ಅವನ ಭಕ್ತರು ಸ್ಮರಿಸಿಕೊಳ್ಳಬೇಕು, ಅದರಿಂದ ಅವರು ಉದ್ಧಾರ ಆಗಬೇಕು ಎಂಬ ಕಾರಣದಿಂದ
ಭಕ್ತಾನಾಂ ಅಭಿಧ್ಯಾನಾಯ ಅವರು ಇವನ ಚರಿತೆಗಳನ್ನು ಕೀರ್ತಿಸಬೇಕು, ಹಾಡಿ ಹೊಗಳಬೇಕು, ಅದರಿಂದ ಅವರು ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಭಗವಂತನನ್ನು ಪಡೆಯಬೇಕು. ಈ ಕಾರಣದಿಂದ ಸಂಕಲ್ಪ ಮಾತ್ರದಿಂದಲೇ ರಾಕ್ಷಸರನ್ನು ನಾಶ ಮಾಡುವಂತಹ ಕ್ಷಮತೆಯುಳ್ಳಂತಹ ಭಗವಂತನೂ ಕೂಡ ಅವತಾರವನ್ನು ಮಾಡ್ತಾನೆ.
ಇಲ್ಲಿಗೆ 14ನೆಯ ಶ್ಲೋಕದ ವ್ಯಾಖ್ಯಾನ ಮುಗಿದಿದೆ. ಇನ್ನು ಸುಮಾರೊಂದು 15-16 ಶ್ಲೋಕಗಳಿವೆ ಈ ಶಿವಮಹಿಮದಲ್ಲಿ. ಮುಂದೆ ಯಾವಾಗ ಅವಕಾಶ ಸಿಗುತ್ತೋ, ಭಗವಂತನ ಕೃಪೆ ಯಾವಾಗ ಆಗುತ್ತೋ ಆವಾಗ ಇದನ್ನು ಮುಂದುವರೆಸೋಣ. ಸಾವಕಾಶವಾಗಿ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ನಮಸ್ಕಾರ. ಸ್ವಸ್ತಿ.